ಆಕಾಶವಾಣಿ ವಾರ್ತೆಗಳು. ಆರನೇ ಬಿಮ್ಸ್ಟೆಕ್ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಥಾಯ್ಲೆಂಡ್ಗೆ ಇಂದಿನಿಂದ ಎರಡು ದಿನಗಳ ಪ್ರವಾಸ. ಮಣಿಪುರದಲ್ಲಿ ರಾಷ್ಟಪತಿ ಆಳ್ವಿಕೆ ಹೇರಿಕೆ ದೃಢೀಕರಿಸುವ ಶಾಸನಬದ್ಧ ನಿರ್ಣಯ ಲೋಕಸಭೆಯಲ್ಲಿ ಅಂಗೀಕಾರ. ಭಾರತದ ಆಮದುಗಳ ಮೇಲೆ ಶೇಕಡ 26% ಪ್ರತಿ ಸುಂಕ ವಿಧಿಸಿದ ಅಮೆರಿಕ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಗುಜರಾತ್ ಟೈಟನ್ಸ್ಗೆ 8 ವಿಕೆಟ್ಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ಆರನೇ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಥಾಯ್ಲೆಂಡ್ಗೆ ಎರಡು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. 2016 ಮತ್ತು 2019 ನಂತರ ಥಾಯ್ಲೆಂಡ್ಗೆ ಇದು ಪ್ರಧಾನಿಯವರ ಮೂರನೆಯ ಭೇಟಿಯಾಗಿದೆ. ಈ ಭೇಟಿಯ ಸಮಯದಲ್ಲಿ ಪ್ರಧಾನಿಯವರು ಬ್ಯಾಂಕಾಕ್ನಲ್ಲಿ ಥಾಯ್ ಪ್ರಧಾನಿ ಪೇಟೊಂಗ್ ಟಾರ್ ಶಿನವಾತ್ರ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಬಿಮ್ಸ್ಟೆಕ್ ಸಮೃದ್ಧ ಸ್ಥಿತಿಸ್ಥಾಪಕ ಮತ್ತು ಮುಕ್ತ ಧ್ಯೇಯದೊಂದಿಗೆ ಇದೇ ಶುಕ್ರವಾರ ನಡೆಯಲಿರುವ ಆರನೇ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಬ್ಯಾಂಕಾಕ್ ವಿಷನ್ 2030 ಅಂಗೀಕರಿಸಲಾಗುವುದು. ವಕ್ಫ್ ತಿದ್ದುಪಡಿ ಮಸೂದೆ 2025 ಮತ್ತು ಮುಸಲ್ಮಾನ್ ವಕ್ಫ್ ರದ್ದತಿ ಮಸೂದೆ 2024 ಎರಡೂ ಮಸೂದೆಯನ್ನು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನಿನ್ನೆ ಲೋಕಸಭೆಯಲ್ಲಿ ಮಂಡಿಸಿದರು. ಸಂಸತ್ತಿನಲ್ಲಿ ಮಂಡಿಸಲಾದ ಈ ಮಸೂದೆಯನ್ನು ವಕ್ಫ್ ತಿದ್ದುಪಡಿ ಮಸೂದೆ 2024 ಎಂದು ಕರೆಯಲಾಗುವುದಿಲ್ಲ, ಬದಲಿಗೆ ವಕ್ಫ್ ತಿದ್ದುಪಡಿ ಮಸೂದೆ 2025 ಎಂದು ಕರೆಯಲಾಗುತ್ತದೆ. ಈ ವೇಳೆ ಮಾತನಾಡಿದ ಅವರು, ಈ ಮಸೂದೆಯಿಂದ ಮುಸ್ಲಿಮರ ಧಾರ್ಮಿಕ ಆಚರಣೆಗೆ ಯಾವುದೇ ತೊಂದರೆ ಇಲ್ಲ, ಯಾರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಉದ್ದೇಶ ಹೊಂದಿಲ್ಲ, ಬದಲಾಗಿ ಇದು ವಕ್ಫ್ ಬೋರ್ಡ್ಗಳಿಗೆ ಸಂಬಂಧಿಸಿದ ಆಸ್ತಿಗಳಿಗೆ ಮಾತ್ರ ಅನ್ವಯವಾಗಲಿದೆ ಎಂದು ಹೇಳಿದ್ದಾರೆ.
ಜಮೀನ್ ಛಿನ್ನೆ ಕಾನೂನ್ ನೀ ರಾಜ್ಯ ಸರ್ಕಾರ ಅಧಿಕಾರ ಕಿ ಜೋ ಆಲ್ರೆಡಿ ರಿಜಿಸ್ಟರ್ಡ್ ಹೇ ಉಸ್ಕಾ ತೋ ಕೋಯಿ ಡಿಸ್ಪ್ಯೂಟ್ ನಹೀ ಹೈ ಲೇಕಿನ್ ಜೋ ಡಿಸ್ಪ್ಯೂಟೆಡ್ ಹೈ ಜೋ ಕೋರ್ಟ್ ಮೇ ಪೆಂಡಿಂಗ್ ಹೈ ಉಸ್ಕೋ ಹಮ್ ಯಹಾ ಕಾನೂನ್ ಬನಾ ಕೇ ಕೈಸೆ ಹಟಾ ಸಕ್ತೆ ಹೈ.
ಈ ಕುರಿತಂತೆ ಲೋಕಸಭೆಯಲ್ಲಿ ಚರ್ಚೆ ಮುಂದುವರೆದಿತ್ತು. ನಿನ್ನೆ ಈ ಕುರಿತಂತೆ ಚರ್ಚೆ ಮುಂದುವರೆದಿತ್ತು. ಆಡಳಿತ ಪಕ್ಷದ ಸದಸ್ಯರು ಮಸೂದೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಇದಕ್ಕೂ ಮೊದಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಜಂಟಿ ಸಂಸದೀಯ ಸಮಿತಿಯು ಸಂಪುಟವನ್ನು ಅನುಮೋದಿಸಿದ ನಂತರ ಈ ಮಸೂದೆಯನ್ನು ತರಲಾಗಿದೆ ಎಂದು ಅವರು ಹೇಳಿದರು. ಪ್ರಸ್ತುತ ವಿಧೇಯಕದ ಪ್ರಕಾರ ವಕ್ಫ್ ಮಂಡಳಿಗಳು, ವಿವಿಧ ಮುಸ್ಲಿಂ ಪಂಗಡಗಳು, ಮಹಿಳೆಯರು ಮತ್ತು ಮುಸ್ಲಿಮೇತರರನ್ನು ಒಳಗೊಂಡಂತೆ ಇತರರ ಪ್ರಾತಿನಿಧ್ಯವನ್ನು ಹೊಂದಿರಲಿದೆ ಎಂದು ಸಚಿವರು, ಪ್ರತಿಪಕ್ಷಗಳು ಮಸೂದೆ ಕುರಿತು ಜನರನ್ನು ದಾರಿ ತಪ್ಪಿಸುತ್ತಿವೆ ಎಂದು ಅವರು ಆರೋಪಿಸಿದರು. ಬೆಲೆ ಏರಿಕೆ, ನಿರುದ್ಯೋಗ, ವೈಫಲ್ಯ ಮರೆಮಾಚಲು ಸರ್ಕಾರ ಈ ಮಸೂದೆ ತಂದಿದೆ ಎಂದು ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಆರೋಪಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಸಂಸತ್ತಿನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡಿಸಿರುವುದು ಐತಿಹಾಸಿಕ ನಿರ್ಣಯವಾಗಿದೆ ಎಂದು ಕೊಪ್ಪಳ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯ ಅರವಿಂದ ಗೌಡ ಪೊಲೀಸ್ ಪಾಟೀಲ ಹೇಳಿದ್ದಾರೆ.
ವಕ್ಫ್ ಬೋರ್ಡ್ ಬಿಲ್ ಪಾಸ್ ಆಗಿದೆ, ಬಹಳ ಸಂತೋಷದ ವಿಷಯ. ಇಡೀ ರಾಜ್ಯದಲ್ಲಿ ಎಲ್ಲರಿಗೆ ಒಳ್ಳೇದಾಗುವಂತ ವಿಷಯ ವಕ್ಫ್ ಬೋರ್ಡ್ ಇಂದು ಇರುತ್ತದೆ, ಒಂದು ಸಂತೋಷದ ವಿಷಯವಾಗಿದೆ. ಆದ ಕಾರಣದಿಂದ ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸುತ್ತಾ, ವಕ್ಫ್ ಬೋರ್ಡ್ ಬಹಳ ವಿಶೇಷವಾದಂತಹ ಬಿಲ್ ಇತ್ತು, ಪಾಸ್ ಆಗಿದೆ, ಬಹಳ ಸಂತೋಷದ ವಿಷಯ.
ಬೇನಾಮಿ ವಕ್ಫ್ ಹೆಸರಿನಲ್ಲಿ ಲಕ್ಷಾಂತರ ಎಕರೆ ಸ್ಥಳವನ್ನು ಲಪಟಾಯಿಸಲಾಗಿತ್ತು. ವಕ್ಫ್ ಮಸೂದೆ ಮಂಡನೆಯಿಂದ ರೈತರು ಮತ್ತು ಸರ್ಕಾರದ ಜಾಗಗಳನ್ನು ರಕ್ಷಿಸಲು ಸಹಕಾರಿಯಾಗಿದೆ ಎಂದು ಕೊಪ್ಪಳ ನಗರದ ನಿವಾಸಿ ಮಧುರಾ ಕರಣಂ ಹೇಳಿದ್ದಾರೆ.
ಕೇಂದ್ರ ಸರ್ಕಾರದಲ್ಲಿ ವಕಫ್ ಬಗ್ಗೆ ಮಸೂದೆ ಮಂಡನೆ ಆಗಿದ್ದಲ್ಲ, ಅದರಿಂದ ಅನೇಕ ಜನರಿಗೆ ಉಪಯೋಗ ಆಗಿದೆ. ಅದು ಒಂದು ರೀತಿಯಿಂದ ಹಿಂದೂ ಮುಸ್ಲಿಂ ಅಂತ ಒಂದು ಭೇದ ಭಾವ ಆಗಿತ್ತು, ಈಗ ಎಲ್ಲಾ ದೇವಸ್ಥಾನಗಳಾಗ್ಲಿ ಎಲ್ಲವಕ್ಕೂ ಅನುಕೂಲ ಆಗುತ್ತೆ. ಅನೇಕ ಜನಗಳ ವೈಯಕ್ತಿಕ ಆಸ್ತಿಗಳು ಕೂಡ ವಕಫ್ನಲ್ಲಿ ಸೇರ್ಪಡೆ ಆಗಿತ್ತು, ಅವೆಲ್ಲ ಇವತ್ತು ಅವರಿಗೆಲ್ಲ ಒಂದು ರೀತಿಯಿಂದ ಅನುಕೂಲ ಆಗ್ತದೆ ಈ ಒಂದು ಮಸೂದೆ ಮಂಡನೆ ಮಾಡಿದ್ದಕ್ಕಾಗಿ.
ಮಣಿಪುರದಲ್ಲಿ ರಾಷ್ಟಪತಿ ಆಳ್ವಿಕೆ ಹೇರಿಕೆಯನ್ನು ದೃಢೀಕರಿಸುವ ಶಾಸನಬದ್ದ ನಿರ್ಣಯವನ್ನು ಲೋಕಸಭೆಯಲ್ಲಿ ನಿನ್ನೆ ಅಂಗೀಕರಿಸಲಾಯಿತು. ಕಾಂಗ್ರೆಸ್ನ ಶಶಿ ತರೂರ್, ಎಸ್ಪಿಯ ಲಾಲ್ಜಿ ವರ್ಮಾ, ಶಿವಸೇನೆಯ ಬಿಬಿಟಿ ಬಣದ ಅರವಿಂದ್ ಸಾವಂತ್, ಟಿಎಂಸಿಯ ಸಯೋನಿ ಘೋಷ್ ಮತ್ತು ಇತರರು ನಿರ್ಣಯದ ಕುರಿತು ಮಾತನಾಡಿದರು. ಮಣಿಪುರದಲ್ಲಿನ ಹಿಂಸಾಚಾರ ಮತ್ತು ಅಲ್ಲಿನ ಜನರು ಎದುರಿಸುತ್ತಿರುವಂತಹ ಕಷ್ಟಗಳ ವಿಷಯವನ್ನು ಅವರು ಪ್ರಸ್ತಾಪಿಸಿದರು. ಶಾಸನಬದ್ದ ನಿರ್ಣಯದ ಮೇಲೆ ಚರ್ಚೆಗೆ ಉತ್ತರಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಣಿಪುರದಲ್ಲಿ ಸಾಮಾನ್ಯ ಸ್ಥಿತಿ ಪುನಃಸ್ಥಾಪಿಸಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದೆ, ಮಣಿಪುರದಲ್ಲಿ ಶಾಂತಿ ಸ್ಥಾಪಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಕಳೆದ 4 ತಿಂಗಳಲ್ಲಿ ಮಣಿಪುರದಲ್ಲಿ ಯಾವುದೇ ಸಾವು ವರದಿಯಾಗಿಲ್ಲ. ರಾಜ್ಯದಲ್ಲಿ ಶೀಘ್ರದಲ್ಲೇ ಶಾಂತಿಯನ್ನು ಪುನಃಸ್ಥಾಪಿಸಬೇಕೆಂದು ಸರ್ಕಾರ ಬಯಸುತ್ತದೆ. ಮಣಿಪುರದಲ್ಲಿ ರಾಷ್ಟಪತಿ ಆಳ್ವಿಕೆ ಹೇರಿದ ನಂತರ ಸರ್ಕಾರವು ಎರಡೂ ಗುಂಪುಗಳ ಜೊತೆ ಸಭೆಯನ್ನು ನಡೆಸಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ.
ಸರ್ಕಾರ ಶಾಂತಿ ಪ್ರಸ್ತಾಪಿತ ಕರ್ನೆಗೆ ಸಭಿ ಉಚ್ಚತಮ ಪ್ರಯಾಸ ಕರ್ ರಹಿ ಹೈ. ರಾಷ್ಟ್ರಪತಿ ಶಾಸನ ಆನೆಕೆ ಬಾದ್ ದೋನೋ ಸಮುದಾಯೋ ಸೆ ಚರ್ಚಾ ಭೀ ಹುಯಿ, ದೋ ಮೀಟಿಂಗ್ ದೋನೋ ಸಮುದಾಯೋ ಕೆ ಸಾರಿ ಸಂಸ್ಥಾವೋ ಸೆ ಅಲಗ್ ಉಲಗ್ ಹುಯಿ ಹೈ. ಪಹಲಿ चिंता शांति प्रस्तापित करने की है। जैसा मैंने कहा, चार महीने से एक भी मौत नहीं हुई है।
ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ನಂಬಿಕೆ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರದೇಶ ಸಮಾಚಾರದಲ್ಲಿ ಆಲಿಸಿ ಕರ್ನಾಟಕದ ಸಮಗ್ರ ಸುದ್ದಿಗಳ ಹೂರಣ.
ನಮ್ಮ ಎಕ್ಸ್ ಖಾತೆ @AIRNews_BANG,
ಫೇಸ್ಬುಕ್ ಖಾತೆ AIR RNU ಬೆಂಗಳೂರು, ಇನ್ಸ್ಟಾಗ್ರಾಂನ RNU ಬೆಂಗಳೂರು ಖಾತೆಯನ್ನು ಅನುಸರಿಸಿ.
ಹೆಚ್ಚಿನ ಸುದ್ದಿಗಾಗಿ ಇಂದೇ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಿ.
ದೇಶದ 81 ಕೋಟಿಗೂ ಹೆಚ್ಚು ಜನರಿಗೆ ಪ್ರತಿ ತಿಂಗಳು ಉಚಿತ ಆಹಾರ ಧಾನ್ಯವನ್ನು ಕೇಂದ್ರ ವಿತರಿಸುತ್ತಿದ್ದು, ಇದಕ್ಕಾಗಿ 2,11,000 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ ಎಂದು ಕೇಂದ್ರ ಆಹಾರ ಗ್ರಾಹಕ ವ್ಯವಹಾರಗಳು ಮತ್ತು ಸಾರ್ವಜನಿಕ ವಿತರಣೆ ಖಾತೆ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಲೋಕಸಭೆಯಲ್ಲಿ ಹೇಳಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಈ ಯೋಜನೆ ಕೇಂದ್ರ ಮತ್ತು ರಾಜ್ಯಗಳ ಜಂಟಿ ಜವಾಬ್ದಾರಿಯ ಕಾರ್ಯಕ್ರಮವಾಗಿದ್ದು, ವಿವಿಧ ವರ್ಗಗಳ ರಾಜ್ಯಗಳಿಗೆ ಶೇಕಡ 75% ಮತ್ತು 90% ನೆರವನ್ನು ಕೇಂದ್ರ ಸರ್ಕಾರ ಒದಗಿಸುತ್ತಿದೆ. ಧಾನ್ಯಗಳ ಖರೀದಿ, ರಾಜ್ಯಗಳ ಗೋದಾಮುಗಳಿಗೆ ಪೂರೈಕೆ, ಅಂತಾರಾಜ್ಯ ಸರಬರಾಜು ಕಾರ್ಯಗಳನ್ನು ಕೇಂದ್ರ ನಿಭಾಯಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವವು ವಾದಗಳ ಮೇಲೆ ಅಲ್ಲ, ಬದಲಾಗಿ ರಚನಾತ್ಮಕ ಸಂಭಾಷಣೆಗಳ ಮೂಲಕ ನಾಗರಿಕರ ಹೃದಯಗಳನ್ನು ಗೆಲ್ಲುವುದರ ಮೇಲೆ ಅಭಿವೃದ್ಧಿ ಹೊಂದುತ್ತದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ನವದೆಹಲಿಯಲ್ಲಿ 2 ದಿನಗಳ ವಿಕಸಿತ ಭಾರತ ಯುವ ಸಂಸತ್ ಉತ್ಸವ 2025 ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತದ ವೈವಿಧ್ಯತೆಯನ್ನು ಶ್ಲಾಘಿಸಿದರು. ಅದರ ವ್ಯತ್ಯಾಸಗಳ ಹೊರತಾಗಿಯೂ ಸಂಸತ್ತು ಏಕತೆಯ ಸಂಕೇತವಾಗಿ ನಿಂತಿದೆ ಎಂದು ಹೇಳಿದ್ದಾರೆ. ಯುವಕರು ತಮ್ಮ ವೃತ್ತಿಯನ್ನು ಲೆಕ್ಕಿಸದೆ ರಾಷ್ಟ ಮೊದಲು ಎಂಬ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳುವಂತೆ ಸಚಿವರು ಸಲಹೆ ನೀಡಿದರು. ವಿಕಸಿತ ಭಾರತ ಯುವ ಸಂಪತ್ತು ಭವಿಷ್ಯದ ನಾಯಕರನ್ನು ಪೋಷಿಸುವ ವೇದಿಕೆಯಾಗಿದ್ದು, ಯುವ ವ್ಯಕ್ತಿಗಳು ಅರ್ಥಪೂರ್ಣ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಅನುವನ್ನು ಮಾಡಿಕೊಡುತ್ತದೆ. ಈ ಉಪಕ್ರಮದ ಭಾಗವಾಗಲು 75,000ಕ್ಕೂ ಹೆಚ್ಚು ಯುವಕರು 1 ನಿಮಿಷದ ವಿಡಿಯೋಗಳನ್ನು ಸಲ್ಲಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಸೇರಿದಂತೆ ಹಲವಾರು ದೇಶಗಳ ಮೇಲೆ ಪ್ರತಿ ಸುಂಕಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಭಾರತದ ಆಮದುಗಳ ಮೇಲೆ ಶೇಕಡ 26% ಪ್ರತಿ ಸುಂಕವನ್ನು ವಿಧಿಸಲಾಗುತ್ತದೆ. ಅಮೆರಿಕದ ಶ್ವೇತಭವನದ ಗುಲಾಬಿ ಉದ್ಯಾನವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಂಕಗಳು ಸಂಪೂರ್ಣವಾಗಿ ಪ್ರತಿ ಸುಂಕವಲ್ಲ. ಅಮೆರಿಕಕ್ಕೆ ಈ ದೇಶಗಳು ವಿಧಿಸುವ ಸುಂಕದ ಅರ್ಧದಷ್ಟು ಸುಂಕವನ್ನು ನಾವು ಆ ದೇಶಗಳಿಗೆ ವಿಧಿಸುತ್ತಿದ್ದೇವೆ ಎಂದು ಹೇಳಿದರು. ಯುರೋಪಿಯನ್ ಒಕ್ಕೂಟದ ರಾಷ್ಟಗಳ ಆಮದುಗಳ ಮೇಲೆ ಶೇಕಡ 20% ಮತ್ತು ಬ್ರಿಟನ್ನ ಆಮದುಗಳ ಮೇಲೆ ಶೇಕಡ 10% ಸುಂಕವನ್ನು ಹಾಗೂ ಜಪಾನ್ನ ಆಮದುಗಳ ಮೇಲೆ ಶೇಕಡ 24% ಪ್ರತಿ ಸುಂಕವನ್ನು ವಿಧಿಸುವುದಾಗಿ ಅಮೆರಿಕ ಅಧ್ಯಕ್ಷರು ಘೋಷಿಸಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಗುಜರಾತ್ ಟೈಟನ್ಸ್ ತಂಡ 8 ವಿಕೆಟ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 169 ರನ್ ಗಳಿಸಲು ಶಕ್ತವಾಯಿತು. ಆರ್ಸಿಬಿ ಪರ ಲಿವಿಂಗ್ಸ್ಟೋನ್ ಅತಿ ಹೆಚ್ಚು 54 ರನ್ ಗಳಿಸಿದರೆ ಗುಜರಾತ್ ಟೈಟನ್ಸ್ ಪರ ಬೌಲರ್ ಸಿರಾಜ್ 3 ವಿಕೆಟ್ ಮತ್ತು ಸಾಯಿ ಕಿಶೋರ್ 2 ವಿಕೆಟ್ ಉರುಳಿಸಿದರು. ಆರ್ಸಿಬಿ ನೀಡಿದ ಗುರಿಯನ್ನು ಬೆನ್ನತ್ತಿದ ಗುಜರಾತ್ ಟೈಟನ್ಸ್ 17.5 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 170 ರನ್ ಗಳಿಸಿ ಗೆಲುವಿನ ನಗೆಯನ್ನು ಬೀರಿತು. ಗುಜರಾತ್ ಟೈಟನ್ಸ್ ಪರ ಜಾಸ್ ಬಟ್ಲರ್ ಅತಿ ಹೆಚ್ಚು 73 ರನ್ ಸಿಡಿಸಿದರು. ಕೋಲ್ಕತ್ತಾ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಇಂದಿನಿಂದ ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿ ನಡೆಯಲಿರುವ ಐಎಸ್ಎಸ್ಎಫ್ ವಿಶ್ವಕಪ್ 2025ರಲ್ಲಿ 43 ಸದಸ್ಯರ ಭಾರತೀಯ ಶೂಟಿಂಗ್ ತಂಡವನ್ನು ಮನು ಭಾಕರ್ ಮುನ್ನಡೆಸಲಿದ್ದಾರೆ. ಇದೇ 7ರಿಂದ ಪೋರ್ಚುಗಲ್ ಮತ್ತು ಸ್ಲೊವಾಕಿಯಾಗೆ ರಾಷ್ಟಪತಿ ದ್ರೌಪದಿ ಮುರ್ಮು 4 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಪೋರ್ಚುಗಲ್ನ ರಾಷ್ಟಪತಿ ಮಾರ್ಸೆಲೋ ರೆಬೆಲೋ ಡಿ ಸೌಸಾ ಅವರನ್ನು ಭೇಟಿಯಾಗಲಿದ್ದು ನಿಯೋಗ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಪೋರ್ಚುಗಲ್ನ ಪ್ರಧಾನಿ ಲೂಯಿಸ್ ಮಾಂಟೆನೆಗ್ರೋ ಮತ್ತು ರಾಷ್ಟೀಯ ಅಸೆಂಬ್ಲಿ ಅಧ್ಯಕ್ಷ ಜೋಸ್ ಪೆಡ್ರೋ ಅಂಗುಯಾರ್ ಬ್ರಾಂಕೊ ಅವರನ್ನು ಸಹ ಅವರು ಭೇಟಿಯಾಗಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6ನೇ ಬಿಮ್ಸ್ಟೆಕ್ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಥೈಲ್ಯಾಂಡ್ಗೆ ಇಂದಿನಿಂದ 2 ದಿನಗಳ ಪ್ರವಾಸ. ಮಣಿಪುರದಲ್ಲಿ ರಾಷ್ಟಪತಿ ಆಳ್ವಿಕೆ ಹೇರಿದ ದೃಢೀಕರಿಸುವ ಶಾಸನಬದ್ದ ನಿರ್ಣಯ ಲೋಕಸಭೆಯಲ್ಲಿ ಅಂಗೀಕಾರ. ಭಾರತದ ಆಮದುಗಳ ಮೇಲೆ ಶೇಕಡ 26% ಪ್ರತಿ ಸುಂಕ ವಿಧಿಸಿದ ಅಮೆರಿಕ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಗುಜರಾತ್ ಟೈಟನ್ಸ್ಗೆ 8 ವಿಕೆಟ್ಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.